ಯಾವತ್ ಬ್ರಹ್ಮ ಇತ್ಯಸ್ಯ ಬ್ರಹ್ಮ ಯಾವತ್ ರೂಪೈ ಸ್ಥಿತಂ ವಾಕ್ ವೇದವಾಗಪಿ ತಾವತಿ ತಾವದ್ ರೂಪ ಪ್ರತಿಪಾದಿಕ. ಪರಮಾತ್ಮ ಎಷ್ಟು ರೂಪದಲ್ಲಿ ಇದ್ದಾನೋ ಅಷ್ಟು ರೂಪದ ಪರಮಾತ್ಮನನ್ನು ಕೂಡ ವೇದವಾಕ್ಯಗಳು ಹೇಳ್ತಾ ಇವೆ. ಕೇಶಾಂಚಿತ್ ರೂಪಾಣಾಂ ವಿಶೇಷತು ಅನ್ಯೇಷಾಂ ವೇದಾನುಕ್ತ ಮಹಾತ್ಮ್ಯಸ್ಯ ವೇದೇನೈವ ಗಮ್ಯತ್ವಾದಿತಿ ಉಕ್ತ ರೀತಿಯ ಸಾಮಾನ್ಯತೋ ವೇದೋಕ್ತತ್ವ. ಕೆಲವು ರೂಪಗಳು ವಿಶೇಷತ ಹೇಳಲ್ಪಡ್ತಾ ಇವೆ, ಕೆಲವು ರೂಪಗಳು ಸಾಮಾನ್ಯತ ಹೇಳಲ್ಪಡ್ತಾ ಇವೆ ಅಂತ ಅರ್ಥ. ತಥಾಚ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ. ಆದ್ದರಿಂದ ಶಾಸ್ತ್ರಗಳಲ್ಲಿ ಎಲ್ಲ ಶಾಸ್ತ್ರಗಳ ಸಾರ ಭಾರತ, ಅದರ ಸಾರ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತಾಯಿತು. ಇತ್ಯುಕ್ತ ರೀತ್ಯ ವಿಶ್ವಾದಿ ನಾಮ್ನಾಂ ವೇದೋಕ್ತ ಅನಂತ ರೂಪ ಪ್ರತಿಪಾದಕತ್ವ ಮನಯಾಶ್ರಿತ್ಯ ಲಭ್ಯತೆ ಇತಿ ಜ್ಞೇಯಂ. ಹೀಗೆ ಹೇಳಿದ ರೀತಿಯಿಂದ ವಿಶ್ವಾದಿ ನಾಮಗಳ ವೇದೋಕ್ತ ಅನಂತ ರೂಪ ಪ್ರತಿಪಾದಕತ್ವಂ. ವಿಶ್ವಾದಿ ನಾಮಗಳು ಅಂದರೆ ವೇದೋಕ್ತವಾದ ಅನಂತ ರೂಪಗಳನ್ನು ಪ್ರತಿಪಾದನೆ ಮಾಡತಕ್ಕಂಥ ನಾಮಗಳು ಅನ್ನೋ ವಿಚಾರ. ಯಾವತ್ ಬ್ರಹ್ಮ ವಿಷ್ಠಿತಂ ತಾವತಿ ವಾಕ್ ಅಂತಕ್ಕಂತಹ ಮಾತಿನಿಂದ ತಿಳಿತಾ ಇದೆ ಅಂತ ಹೇಳಿದರು. ನಾನು ಏವಂ ಚೇತ್ ವಿಷ್ಣು ಸಹಸ್ರನಾಮಂ ನಾಮ ಪ್ರತಿಪಾದ್ಯಂ ರೂಪ ಸಹಸ್ರಮಿತಿ ಪ್ರಸಿದ್ಧಿ ವಿರೋಧ ಇತಿ ಚೇತ್. ಹಾಗಿದ್ರೆ ವಿಷ್ಣು ಸಹಸ್ರನಾಮ ಸಾವಿರ ರೂಪಗಳನ್ನು ಹೇಳುತ್ತೆ ಅಂತ ಪ್ರಸಿದ್ಧಿ ಇದೆಯಲ್ಲ, ಅದಕ್ಕೆ ವಿರೋಧ ಬರುತ್ತಲ್ಲ ಅಂತ ಕೇಳಿದರೆ, ತತ್ರಾಪಿ ಸಹಸ್ರ ಶಬ್ದಸ್ಯ ಅನಂತೆ ಮುಖ್ಯತ್ವಾದಿತಿ. ಆಗ ಸಹಸ್ರ ಶಬ್ದಕ್ಕೆ ಅನಂತ ಅಂತ ಮುಖ್ಯಾರ್ಥವಾದ್ದರಿಂದ ವಿಷ್ಣು ಸಹಸ್ರನಾಮ ಅಂದರೆ ವಿಷ್ಣು ಅನಂತನಾಮ ಅಂತ ಅರ್ಥ. ಇತಿ ಪ್ರಸಿದ್ಧಿ ವಿರೋಧ ಇತಿ ತತ್ರಾಪಿ ಸಹಸ್ರನಾಮ ಪ್ರತಿಪಾದ್ಯೇಷು ಅನಂತೇಷು ರೂಪೇಷು ಸಹಸ್ರ ಶಬ್ದೋ ನಿರುಚ್ಯತೆ ತದೇತ ಸಹಸ್ರಮಿತಿ. ಈ ಅರ್ಥ ಸಹಸ್ರ ಅನ್ನೋ ಪದದಲ್ಲೇ ಇದೆ ಅಂತ ಹೇಳ್ತಾರೆ. ಅನಂತ ಅನ್ನೋ ಅರ್ಥ ಸಹಸ್ರ ಅನ್ನೋ ಪದದಲ್ಲೇ ಇದೆ. ತದ್ ಭಗವದ್ ರೂಪ ಜಾತಂ ಸರ್ವಂ ಅನಂತಮಪಿ ಯಸ್ಮಾತ್ ಏತತ್ ಏನೈಹಿ ನಾಮಭಿ ವಾಚ್ಯತೆಯ ಸಹಸ್ರತಂ ತತ್ ತಸ್ಮಾತ್ ಸಹಸ್ರ ಮುಚ್ಚಿತ ರೂಪಗಳು ಸಹ ವಿಷ್ಣು ಸಹಸ್ರನಾಮ ಎಂದು ಹೇಳಲ್ಪಡೋದರಿಂದ ಸಹಸ್ರ ಅಂತ ಕರೀತಾರೆ. ಹೀಗೆ ಸಹಸ್ರ ಶಬ್ದದಲ್ಲೇನೆ ಅನಂತ ರೂಪ ವಾಚಕತ್ವ ಇದೆ ವಿಷ್ಣು ಸಹಸ್ರನಾಮಗಳಿಗೆ ಅಂತ ಹೇಳಿದರು. ನಾಮ್ನೇತಿ ವಾ ಶಬ್ದ ಚ ಶಬ್ದಾರ್ಥೇ. ವಾ ಶಬ್ದಕ್ಕೆ ಚ ಅಂತರ್ಥ, ಸಾವಿರ ರೂಪ ಮತ್ತು ಅನಂತ ರೂಪಗಳನ್ನು ಹೇಳ್ತಾ ಇದೆ. ನತು ಪರಿಮಿತತ್ವಾದಿತ್ಯೇ ಪರಿಮಿತತ್ವಾದಿತ್ಯೇವ ಅರ್ಥ. ಸೊ ಸಾವಿರ ಅಂದರೆ ಸಾವಿರ ಅಂತ ಲಿಮಿಟೆಡ್ ಸೆನ್ಸಲ್ಲಿ ತಗೊಳ್ಬೇಕಾಗಿಲ್ಲ. ಅಷ್ಟು ಏವಂ ವೈಷ್ಣವ ನಾಮ ಸಹಸ್ರಸ್ಥ ಅನಂತ ರೂಪ ಪ್ರತಿಪಾದಕತ್ವಂ ತತಶ್ಚ ಕಿಮಿತ್ಯತಃ ಉಪಸಂಹ್ರಿಯತೆ ತದೇತ ಸಹಸ್ರಬೀತಿ. ಆಯಿತು, ವಿಷ್ಣು ಸಹಸ್ರನಾಮ ಅನ್ನೋದು ವಿಷ್ಣುವಿನ ಅನಂತ ರೂಪಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಒಪ್ಪೋಣ. ಅದರಿಂದ ಏನು ಉಪಯೋಗ ಆಯಿತು ಅಂದರೆ ತದೇತ ಸಹಸ್ರಮಿತಿ ತದ್ವಹತಿ ಸಹಸ್ರಂ ಏತತ್ ಏತಸ್ಮಾತ್ ಕಾರಣಾತ್ ಅನಂತ ರೂಪ ಪ್ರತಿಪಾದಕ ನಾಮ ಸಹಸ್ರ ವ್ಯಾಖ್ಯಾನ ರೂಪತ್ವ. ಹೀಗೆ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ರೂಪವಾಗಿ ಬೃಹತಿ ಸಹಸ್ರ ಇರೋದರಿಂದ ಸರ್ವಮನಂತಂ ಭಗವದ್ ರೂಪಂ ಭಕ್ತಿ. ಬೃಹತಿ ಸಹಸ್ರವು ಕೂಡ ಭಗವಂತನ ಸರ್ವರೂಪಗಳನ್ನು ತಿಳಿಸ್ತಾ ಇದೆ ಅಂತ ಅರ್ಥ. ವಿಷ್ಣು ಸಹಸ್ರನಾಮ ಬೃಹತಿ ವಿಷ್ಣು ಸಹಸ್ರನಾಮ ಭಗವಂತನ ಅನಂತ ರೂಪವಾಚಕವಾಗಿರೋದ್ರಿಂದ, ಮತ್ತೆ ಬೃಹತಿ ಸಹಸ್ರ ವಿಷ್ಣುನಾಮ ಸಹಸ್ರನಾಮದ ವ್ಯಾಖ್ಯಾನ ರೂಪವಾಗಿರೋದ್ರಿಂದ ಬೃಹತಿ ಸಹಸ್ರವು ಕೂಡ ವಿಷ್ಣುವಿನ ಅನಂತ ರೂಪಗಳನ್ನು ತಿಳಿಸ್ತಾ ಇದೆ. ಸರ್ವಂ ಅನಂತಂ ಭಗವದ್ ರೂಪಂ ವಕ್ತಿ ಇತ್ಯರ್ಥಂ ಪ್ರೇತ್ಯ ವ್ಯಾಚಷ್ಟೇ ಬೃಹತಿ ಸಹಸ್ರಂ ಚ ಏತಸ್ಮಾದಿತಿ. ಅಷ್ಟೇವ ಬೃಹತಿ ಸಹಸ್ರಂ ಸಹಸ್ರನಾಮಾರ್ಥ ರೂಪ ಅನಂತ್ಯಾಭಿಧಾಯಕಂ ತತಶ್ಚ ಕಿಮಿತ್ಯತ ಉಪಸಂಹ್ರಿಯತೆ ತದೇತಿತಿ. ಆಯ್ತು, ಅದರಿಂದ ಏನಾಯಿತು ಅಂದರೆ ಯಸ್ಮಾತ್ ಪೃಥಕ್ ಪೃಥಕ್ ನಾಮಾರ್ಥಾಃ ಏತಾರುಚಃ ತತ್ ತಸ್ಮಾತ್ ಏತದಿದಂ ಬೃಹತಿ ಸಹಸ್ರಂ ತತ್ ಸರ್ವಂ ತಸ್ಯ ಹರೇ ಸರ್ವಂ ವಿಶ್ವಾದಿ ಸರ್ವನಾಮಾತ್ಮಕಮಿತ್ಯುಚ್ಯತೆ. ಹೀಗೆ ಬೃಹತಿ ಸಹಸ್ರವು ವಿಶ್ವಾದಿ ವಿಷ್ಣು ಸಹಸ್ರನಾಮವನ್ನು ಕ್ರಮವಾಗಿ ಹೇಳ್ತಕ್ಕಂಥ ಋಕ್ ಸಹಸ್ರವಾಗಿದೆ. ಹಾಂ, ಹೌದು, ದೇವರ ಬಗ್ಗೆ ಮಾತ್ರ ಅನಂತ ಅಂತಲೇ ತಿಳಿದು. ಹೌದು ಹೌದು, ವ್ಯಾಖ್ಯಾನ ವ್ಯಾಖ್ಯೇಯ ಭಾವೇ ಅಭೇದ ಉಪಚಾರಾದಿತಿ ಭಾವೇನ ಏತದರ್ಥ ಮಹಾಪೃಥಗಿತಿ. ವ್ಯಾಖ್ಯಾನ ಮತ್ತು ವ್ಯಾಖ್ಯೇಯಗಳಿಗೆ ಯಾವಾಗಲೂ ಕೂಡ ಏನಿರುತ್ತೆ ಅಭೇದ, ಅಂದರೆ ಅರ್ಥ ಏನು ಒಂದೇ ವಿಷಯ ಹೇಳುತ್ತೆ ಅಂತ ಅರ್ಥ. ವ್ಯಾಖ್ಯಾನ ಒಂದು ಮೂಲ ಒಂದು ವ್ಯಾಖ್ಯಾನ ವ್ಯಾಖ್ಯೇಯ, ವ್ಯಾಖ್ಯೇಯ ಅಂದರೆ ಭಾಷ್ಯ, ವ್ಯಾಖ್ಯಾನ ಅಂದರೆ ಟೀಕಾ. ಅದೇ ರೀತಿಯಲ್ಲಿ ಬೃಹತಿ ಸಹಸ್ರ ಅಂಬೋದು ವ್ಯಾಖ್ಯಾನ, ವಿಷ್ಣು ಸಹಸ್ರನಾಮ ಅಂಬೋದು ವ್ಯಾಖ್ಯೇಯ. ಸೊ ವಿಷ್ಣು ಸಹಸ್ರನಾಮದ ಅರ್ಥ ಅನಂತ ರೂಪ ವಾಚಕತ್ವವಾದ್ದರಿಂದ ಅದನ್ನು ಹೇಳ್ತಕ್ಕಂಥ ಬೃಹದಿ ಸಹಸ್ರದ ಅರ್ಥವೂ ಕೂಡ ವಿಷ್ಣು ಅನಂತ ರೂಪಗಳನ್ನು ಹೇಳೋದೇ ಆಗಿದೆ ಅಂತ ಅರ್ಥ. ತಸ್ಮಾದೇವಂ ಜ್ಞಾತ್ವಾ ತೇನ ಬೃಹದಿ ಸಹಸ್ರಾಖ್ಯ ಶಸ್ತ್ರೇಣ ಕಾರಣೇನ ತತ್ಸರ್ವಂ ತಶ್ಚ ಸರ್ವಂ ರೂಪಜಾತವಪಿ ಸಂಸ್ತುತಂ ಭವತಿ ಇತಿ ಶೇಷ. ತಸ್ಮಾದೇವಂ ಜ್ಞಾತ್ವಾ ಬೃಹದಿ ಸಹಸ್ರಂ ಶಂಶನೀಯಂ ಇತ್ಯುಪನಿಷದರ್ಥಂ ಅಭಿಪ್ರೇತ್ಯ ವ್ಯಾಚಷ್ಟೇ ಸರ್ವರೂಪಾಣಿ. ಆದ್ದರಿಂದ ಹೀಗೆ ತಿಳ್ಕೊಂಡು ಬೃಹದಿ ಸಹಸ್ರವನ್ನು ಬೃಹದಿ ಸಹಸ್ರ ಹೇಳಬೇಕು ಅಂತ ಉಪನಿಷತ್ತರ ಅರ್ಥವನ್ನು ತಿಳ್ಕೊಂಡು ಹೇಳುತ್ತಿದ್ದಾರೆ. ಸರ್ವರೂಪಾಣಿ ಈ ಅನುಸಂಧಾನ ಇಟ್ಟುಕೊಂಡು ಬೃಹದಿ ಸಹಸ್ರವನ್ನು ವಿಷ್ಣು ಸಹಸ್ರನಾಮವನ್ನು ಹೇಳಿದಾಗ ಭಾರಿ ಫಲ ಸಿಗುತ್ತೆ ಅಂತ ಅರ್ಥ. ನ ಕೇವಲ ಬೃಹದಿ ಸಹಸ್ರಾಕ್ಷ ಶಸ್ತ್ರಸ್ಯ ಯತ್ ಪ್ರಾಕ್ ತೃಚಾಸಿತ್ಯಭ್ಯ ಇತ್ಯುಕ್ತ ರೀತ್ಯ ಅನಿರುದ್ಧಾದಿ ಪಂಚರೂಪ ಪ್ರತಿಪಾದಕತ್ವ ಅಪಿತು ಮತ್ಸ್ಯಾದಿ ವಾಮನಾಂತ ಪಂಚರೂಪಾಭಿಧಾಯಕತ್ವಂಚ. ಇಲ್ಲಿ ನಾರಾಯಣ ಅನಿರುದ್ಧಾದಿ ಐದು ರೂಪಗಳನ್ನು ಹೇಗೆ ಹೇಳ್ತಾ ಇದೆಯೋ ಮತ್ಸ್ಯ ಪೂರ್ವ ವರಹ ನರಸಿಂಹ ವಾಮನ ಈ ಐದು ರೂಪಗಳನ್ನು ಹೇಳ್ತಾ ಇದೆ. ಬೃಹದಿ ಸಹಸ್ರ ಋಗಾರೂಢತೆಯ ಗಾನಕಾಲೇ ಪ್ರಸ್ತಾವಾದಿ ಸಾಮಭಕ್ತೀನಾಂ ತದಂತರ್ಭಾವಾತ್. ಬೃಹದಿ ಸಹಸ್ರವನ್ನು ಮನಸ್ಸಲ್ಲಿಟ್ಟುಕೊಂಡು ಅದನ್ನು ಸಾಮಗಾನ ಮಾಡ್ತಾ ಇದ್ದರೆ ವಿಶೇಷವಾದಂಥ ಐದು ರೂಪಗಳ ಪೂಜೆ ಅನುಸಂಧಾನ ಆರಾಧನೆ ಆಗುತ್ತೆ ಅಂತ ಅರ್ಥ. ಏತಾವತಿ ಹಿ ಸಂಖ್ಯಾ ದಶ ದಶತಃ ತಚ್ಛತಂ ದಶ ಶತಾನಿ ತತ್ಸಹಸ್ರಂ ತತ್ಸರ್ವಂ. ಅದರ ವಿವರಣೆ ಏತಾವತಿ ಹಿ ಸಂಖ್ಯಾ ದಶ ದಶತಃ ತಚ್ಛತಂ ದಶ ಶತಾನೀತಿ ದಶ ದಶತಃ ಶತಂ ದಶ ದಶ ಹತ್ತು ಇಂಟು ಹತ್ತು ಎಷ್ಟಾಯಿತು ನೂರು ಅದು ಹತ್ತಂದ್ರೆ ಎಷ್ಟಾಯಿತು ಸಾವಿರ ಹೀಗಾಗಿ ತತ್ ಸಹಸ್ರಂ ತತ್ ಸರ್ವಂ ಹೀಗೆ ಹತ್ತು 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 ಅಂತ ಹೇಳ್ತಾ ಹೋದಾಗ ಅದು ಸಾವಿರವಾಗಿ ಮುಂದೆ ಅನಂತನೂ ಆಗ್ತಾ ಇದೆ. ತತ್ ಸರ್ವಂ ಎಲ್ಲವನ್ನೂ ಹೇಳ್ತಾ ಇದೆ. ತಾರಿ ತ್ರೀಣಿ ಛಂದಾಂಸಿ ಭವಂತಿ ತ್ರೇಧಾ ವಿಹಿತಂ ವಾ ಇದಂ ಅನ್ನಂ ಮಶನಂ ಪಾನಂ ಖಾದಃ ತದೇತೈಹಿ ಆಪ್ನೋತಿ. ತಾರಿ ತ್ರೀಣಿ ಛಂದಾಂಸಿ ಭವಂತಿ ಆ ಮೂರು 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 ಹತ್ತು 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 ನೂರು ಸಾವಿರ ಆದಾಗ ತ್ರೇಧಾ ವಿಹಿತಂ ವಾ ಇದಂ ಅನ್ನಂ ಅಶನಂ ಪಾನಂ ಖಾದಃ. ಅನ್ನ ಅಶನ ಖಾದನ ಎಲ್ಲವೂ ಕೂಡ ಇದರ ಪಠಣದಿಂದ ಬರ್ತಾ ಇದೆ ಅಂತ ಹೇಳ್ತಾರೆ. ಅದರ ವಿವರಣೆ ಮುಂದೆ. ಮತ್ಸ್ಯ ಕೂರ್ಮ ಕ್ರೋಢ ಸಿಂಹ ವಟುಭರ್ಗವ ರಾಘವಾಹ ಕೃಷ್ಣ ಬುದ್ಧೌ ಚ ಕಲ್ಕೀತಿ ರೂಪಾಣಾಂ ದಶಕಂ ಹರೇ. ಮತ್ಸ್ಯ ಕೂರ್ಮ ಕ್ರೋಢ, ಕ್ರೋಢ ಅಂದರೆ ವರಾಹ, ಅಂದರೆ ಸಿಂಹ ಅಂದರೆ ನರಸಿಂಹ, ವಟು ಅಂದರೆ ವಾಮನ, ಭಾರ್ಗವ ಅಂದರೆ ಪರಶುರಾಮ, ರಾಘವಾಹ ರಘುರಾಮ, ಕೃಷ್ಣ ಬುದ್ಧೌ ಕೃಷ್ಣ ಮತ್ತು ಬುದ್ಧ ಮತ್ತು ಕಲ್ಕಿ, ರೂಪಾಣಾಂ ದಶಕಂ ಹರೇ. ವಿಷ್ಣು ವಿಷ್ಣುವಿನ ದಶರೂಪಗಳು. ಪಂಚಭೇದ ವಿಭಿನ್ನೇನ ಋಕ್ ಸಹಸ್ರೇಣ ಶಮಿಷ್ಯತೆ. ಇದರಲ್ಲಿ ಮೂರು ವಾಮನದವರಿಗೂ ಒಂದು ಭಾಗ, ಮುಂದಿನ ಇನ್ನೊಂದು ಭಾಗ, ಐದು ಐದು. ಅದರಿಂದ ಪಂಚಭೇದ ವಿಭಿನ್ನೇನ ಹಿ ಋಕ್ ಸಹಸ್ರೇಣ ಶಮಿಷ್ಯತೆ ರೂಪಾಣಾಂ ಪಂಚಕಂ ಪೂರ್ವಂ ಅಪರಂ ಪಂಚಕಂ ಹರೇ. ಮೊದಲ ಐದು ರೂಪಗಳನ್ನು ಮೊದಲ ಐನೂರು ಮಂತ್ರಗಳು ಹೇಳ್ತಾ ಇದೆ, ಎರಡನೇ ಐದು ರೂಪಗಳನ್ನು ಎರಡನೇ ಐನೂರು ಹೇಳ್ತಾ ಇದೆ. ಸೊ ಒಟ್ಟು ಸಾವಿರದಲ್ಲಿ ಎಷ್ಟು ಬಂದಾಗಾಯಿತು, ದಶಾವತಾರಗಳು ಬಂದಂತೆ ಆಯಿತು. ಪೂರ್ವಂ ಅಪರಂ ಪಂಚಕಂ ಹರೇ ಪ್ರಸ್ತಾವಾದ್ಯೈಹಿ ಆ ನಿಧನೈಹಿ, ಪ್ರಸ್ತಾವದಿಂದ ನಿಧನದವರೆಗೂ ಏನವು ಸಾಮಗಳು. ಸ್ತೂಯತೆ ಸಾಮಭಕ್ತಿವಿಹಿ ರಾಗಗಳು ಅಂತ ಹೇಗೆ ಹೇಳ್ತೇವಲ್ಲ, ಸಾಮಗಳ ಪ್ರಭೇದವೇ ಪ್ರಸ್ತಾವ ಇತ್ಯಾದಿಗಳು. ತಾನಿ ರೂಪಾಣಿ ಅಶ್ಚ ದಶ ಸರ್ವರೂಪಾತ್ಮಕಾನಿ ಚ. ಈ ಸಾವಿರ ರೂಪಗಳು ಏನು ಹೇಳ್ತಾ ಇವೆ ಅಂತ ಹೇಳಿದರು, ಸರ್ವರೂಪಗಳನ್ನು. ಈ ಹತ್ತು ರೂಪಗಳು ಸಾವಿರ ರೂಪ ಹೇಳ್ತಾ ಇದೆ, ಅಂದರೆ ಅನಂತ ರೂಪ ಹೇಳಿದಾಗ ಲೆಕ್ಕ. ಆದ್ದರಿಂದ ದಶಾವತಾರ ಸ್ತುತಿಗೆ ಯಾಕೆ ಮಹತ್ವ ಬಂತು ಅಂದರೆ, ಎಲ್ಲ ಸ್ತೋತ್ರ ಹೇಳಿದಾಗ ದಶಾವತಾರ ಸ್ತೋತ್ರ ಹೇಳಿದರೆ ಏನಾಯ್ತು, ಅಲ್ಲಿಗೆ ಎಲ್ಲ ದೇವರ ರೂಪ ಸ್ತೋತ್ರ ಮಾಡಿದೆ ಅಂತ ಶಾರ್ಟೆಸ್ಟ್ ಫಾರಮ್ ಅದು. ಹತ್ತು ಹೇಳಿದರೆ ಅದು ಸ್ವಲ್ಪ ಜಾಸ್ತಿ ಆದರೆ ಸಾವಿರಕ್ಕೆ ಹೋಗ್ತದೆ, ನೂರು ಸಾವಿರ. ಇನ್ನೂ ಹೆಚ್ಚು ಉಪಾಸನೆ ಮಾಡಿದ್ರೆ ಮಾಡ್ಕೋಬಹುದು, ಎಸೆನ್ಸ್ ಸೇರ್ಕೊಂಡ್ಬಿಟ್ಟಿದೆ ಅಂತ ಅರ್ಥ. ಹಾಂ, ರಾಮನಾಮದ ವ್ಯಾಖ್ಯಾನ ಅದು ಇನ್ನೊಂದು ರೀತಿ. ಅದು ರಾಮ ರಾಮ ಮೂರು ಸರ್ತಿ ಹೇಳಿದರೆ ಸಾವಿರ ರಾಮ ಆಗುತ್ತೆ, ಅದಿನ್ನೊಂದು ರೀತಿ ಅರ್ಥ. ರಾಮ 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 ರಮ ರಾಮ ಶ್ರೀರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನ. ಇದೇ ಅರ್ಥದಲ್ಲಿ ರಾಮನಾಮಕ್ಕೆ ಇನ್ನೂ ವಿಶೇಷವಾದ ಮಹಮಂತ್ರ. ಅದೇ ಕೃಷ್ಣನಾಮಕ್ಕೆ ಮತ್ತೊಂದು ಸರ್ತಿ ಹೇಳ್ತಾರೆ, ಕೃಷ್ಣನಾಮಕ್ಕೆ ದೇವರು ಒಂದೊಂದು ನಾಮಕ್ಕೂ ಏನಿದೆ ಒಂದೊಂದು ರೀತಿಯಲ್ಲಿ ವಿಶೇಷ ಇದೆ. ತಾರಿ ರೂಪಾಣ್ಯಶ್ಚ ದಶ ಸರ್ವರೂಪಾತ್ಮಕಾನಿ ಚ ದಶ ನಾಮಾನಿ ಚಾಶ್ಚೈವ ಸರ್ವರೂಪಾಭಿಧಾನ್ಯಪಿ. ಆದ್ದರಿಂದ ಹತ್ತು ನಾಮಗಳು ಪರವ ಎಲ್ಲಾ ರೂಪಗಳನ್ನು ಹೇಳೋದ್ರಿಂದ ನಮಗೆ ಅಷ್ಟನ್ನು ಹೇಳೋದ್ರಲ್ಲೂ ಭಾರಿ ಮಹತ್ವ ಇದೆ ಅಂತ ತಿಳಿಸಿದರು. ಸಾಮರ್ಥ್ಯ ಇದ್ದವ್ರು ಹೆಚ್ಚು ಮಾಡಬಹುದು, ಸಾವತಿ ಇಷ್ಟೇ ಮಾಡಬಹುದು. ಪಂಚಕಂ ಸಾಮಭಕ್ತೀನಾಂ ಋಕ್ ಸಹಸ್ರಂಚ ತದ್ವಯಂ ಸ್ಥಾವಕಂ ಸರ್ವರೂಪಾಣಾಂ ಅತಏವ ರಮಾಪತೇಹೇ. ಪಂಚಕಂ ಸಾಮಭಕ್ತೀನಾಂ, ಸಾಮಭಕ್ತಿ ಅಂದರೆ ಭಾಗಗಳು, ಐದು ಸಾಮಗಳು. ಋಕ್ ಸಹಸ್ರಂಚ ತದ್ವಯಂ, ಎರಡು ಭಾಗ ಮಾಡೋದು, ಋಕ್ ಸಹಸ್ರ ಐನೂರು ಐನೂರು. ಸ್ಥಾವಕಂ ಸರ್ವರೂಪಾಣ, ಹೀಗೆ ಐನೂರು ಐನೂರು ಋಕ್ಕುಗಳು, ಐವತ್ತು ಐವತ್ತು, ಐದು ಐದು ಇಟ್ಕೊಂಡಾಗ ಮತ್ಸ್ಯಾದಿ ವಾಮನ ಅಂತ, ಆಮೇಲೆ ಪರಶುರಾಮಾದಿ ಕಲ್ಕಿ ಅಂತ, ಆಮೇಲೆ ಅನಿರುದ್ಧಾದಿ ನಾರಾಯಣಾದಿ, ಈಗ ಐದು ಪರಮಾತ್ಮ ರೂಪಗಳನ್ನು ಸ್ತೋತ್ರ ಮಾಡ್ತಕ್ಕಂಥವುಗಳು ಅಂತ ಹೇಳಿದರು. ಅದಕ್ಕೆ ಟಿಪ್ಪಣಿ, ಭಾರ್ಗವಾದಿ ಕಲ್ಕ್ಯಂತಾಂ ತತ್ ಪ್ರತಿಪಾದ್ಯತ್ವಂಚೇತಿ ವಕ್ತು ರೂಪಸಂಖ್ಯಾ ತಾವದುಚ್ಯತೆ ತಾನಿ ದಶೇತಿ ತದ್ವ್ಯಾಚಷ್ಟೇ ಮತ್ಸ್ಯೈತಿ. ಅಷ್ಟು ಮತ್ಸ್ಯಾದಿ ಹತ್ತು ರೂಪಗಳು. ಅಷ್ಟು ಏವಂ ರೂಪಾಣಾಂ ದಶಕಂ ತತಶ್ಚ ಕಿಮಿತ್ಯತ ಉಚ್ಯತೆ ತಾನಿ ದಶೇತಿ. ಅದರಿಂದ ಏನು ವಿಶೇಷ ಅಂದರೆ, ತಾನಿ ದಶ ರೂಪಾಣಿ ಯಾನಿ ದಶ ದಶಸ್ತ್ರ ತದಾರೂಢ ಸಾಮಭಕ್ತ್ಯಾಖ್ಯಾನಿ ತಾನಿ ತತ್ ಪ್ರತಿಪಾದ್ಯಾನಿ ಇತ್ಯರ್ಥ. ತದೇತತ್ ವಿವೇಕೇ ವಿವೇಕೇನಾಹ ಪಂಚಭೇ, ವಿವೇಕ ಅಂದರೆ ಬಿಡಿಸಿ, ಅದನ್ನು ಬಿಡಿಸಿ ಹೇಳ್ತಾರೆ ಈ ಐದು ಆ ಐದು ಅಂತ ಹೇಳಿ ವಿವರಣೆ ಕೊಡಿ. ವಿವೇಕ ಅಂದರೆ ವಿವೇಕ ಬಿಡಿಸಿ ನೋಡು ಅಂತ ಅರ್ಥ. ಬಿಡಿಸಿ ಹೇಳ್ತಾರೆ, ವಿವೇಕವಾಗಿ ಹೇಳ್ತಾರೆ, ಬಿಡಿಸಿ ಹೇಳ್ತಾರೆ. ಪೂರ್ವಂ ಪಂಚಕಂ ಮತ್ಸ್ಯಾದಿ ವಾಮನಾಂತಂ, ವಾಪರಂ ಪಂಚಕಂ ಭಾರ್ಗವಾದಿ. ಮೊದಲ ಪಂಚಕ ಮತ್ಸ್ಯಾದಿ ವಾಮನಾಂತ, ಮುಂದಿನ ಪಂಚಕ ಭಾರ್ಗವಾದಿ ಕಲಿಕೆ ಅಂತ. ಸಾಮಭಕ್ತಿ ಪಂಚಕ ಪಂಚಕಸ್ಯ ಪಂಚಪ್ರಭೇದ ಶಸ್ತ್ರಸ್ಯ ಚ ನಾದಶ ರೂಪಾಭಿಧಾಯತ್ವೇನ ಅಲ್ಪಾರ್ಥತ್ವಂ ದಶರೂಪಾಣಾಂ ಸರ್ವರೂಪಾತ್ಮಕತ್ವಾದಿತಿ ಭಾವೇನ ಉಚ್ಯತೆ ತಾನಿ ದಶ ತತ್ ಸರ್ವಮಿತಿ. ದಶರೂಪಾಣಾಂ ಸರ್ವರೂಪಾತ್ಮಕತ್ವಾತ್, ಹತ್ತು ರೂಪಗಳು ಎಲ್ಲ ರೂಪಗಳನ್ನು ಹೇಳ್ತಾ ಇರೋದರಿಂದ ತಾನಿ ದಶ ತತ್ ಸರ್ವಮಿತಿ. ತತ್ತಸ್ಯ ತಾನಿ ಮತ್ಸ್ಯಾದಿ ದಶರೂಪಾಣಿ ಸರ್ವಂ ಸರ್ವರೂಪಾತ್ಮಕಾನಿ. ಮತ್ಸ್ಯ ಮತ್ಸ್ಯ ಮತ್ಸ್ಯಕೂರ್ಮ ಮತ್ಸ್ಯವರಾಹ ಮತ್ಸ್ಯಸಿಂಹ ಮತ್ಸ್ಯವಾಮನ ಅಂತ ಮೊದಲನೇ ಭಾಗ, ಆಮೇಲೆ ಮುಂದೆ ಎರಡನೇ ಭಾಗ ಮಾಡಿಕೊಂಡ್ರೆ ಕೂರ್ಮ ಅಂತ ಸೇರಿಸ್ಕೊಳ್ಳೋದು, ಆಮೇಲೆ ವರಾಹ ಅಂತ ಹೇಳೋದು. ಮೊದಲನೇದು ಕೂರ್ಮ ಮತ್ಸ್ಯ, ಆಮೇಲೆ ಕೂರ್ಮ ಮತ್ಸ್ಯ, ಕೂರ್ಮ ವರಾಹ, ಆಮೇಲೆ ಕೂರ್ಮ ಸಿಂಹ. ಮೊದಲು ಮತ್ಸ್ಯ ಮತ್ಸ್ಯ ಬಂದಾಗೆ ಕೂರ್ಮ ಕೂರ್ಮ, ಆಮೇಲೆ ಕೂರ್ಮ ಸಿಂಹ, ಕೂರ್ಮ ವಾಮನ ಇತ್ಯಾದಿ. ಅದೇ ರೀತಿ ನರಸಿಂಹ ಎಲ್ಲ ತಗೊಳ್ತಾ ಹೋದರೆ ಒಂದೊಂದು ಅಷ್ಟರೂಪವನ್ನು ಹೇಳ್ತಾ ಇವೆ. ಅದು ವ್ಯೂಹ ಅಂತ ಹೇಳ್ತಾರೆ. ವ್ಯೂಹ ಅಂದರೆ ಗುಂಪು ಮಾಡಿದರೆ ವ್ಯೂಹ. ಕೂರ್ಮಾದ ಒಪಿ ಏವಂ ಬೋಧ್ಯಮಿತ್ಯರ್ಥ, ಮತ್ಸ್ಯಕ್ಕೆ ಹೇಗೆ ಹೇಳಿದರೂ ಕೂರ್ಮಾದಿಗಳಿಗೂ ಹಾಗೆ ಹೇಳಬೇಕು. ತದ್ವ್ಯಾಚಷ್ಟೇ ತಾನೆ ರೂಪಾಣಿ ಇದೆ, ಅದರ ವಿವರಣೆ ಇದು. ನಾನು ಮತ್ಸ್ಯಾದಿ ರೂಪಾಣ ಅನಂತ ರೂಪಾತ್ಮಕತ್ವೇನ ಮತ್ಸ್ಯಾದಿ ನಾಮದಶಕಸ್ಯ ತತ್ಪರತ್ವ ಮತ್ಸ್ಯಕೂರ್ಮೋ ಮತ್ಸ್ಯವರಾಹ ಇತ್ಯಾದಿ ಅನಂತನಾಮ್ನಾಮೇವ ತತ್ಪರತ್ವಸ್ಯ ವಕ್ತವ್ಯತ್ವಾದಿ ಯತ ಉಚ್ಯತೆ ತಾನಿ ದಶ ತತ್ ಸರ್ವಮಿತಿ. ಹತ್ಯೆ ಆಯ್ತಲ್ಲ ಅಂದರೆ ಹತ್ಯೆ ಅಲ್ಲ, ಹತ್ತು ನೂರಾಗಿ ಸಾವಿರ ಆಗಿ ಅನಂತ ಆಗುತ್ತೆ ಅಂತ ಹೇಳ್ತಾರೆ. ತಸ್ಯ ತತ್ ತಾನಿ ದಶನಾಮಾನೇವ ಸರ್ವಂ ಸರ್ವರೂಪಾಭಿಧಾಯಿನಿ, ಹತ್ತು ರೂಪಗಳೇ ಎಲ್ಲ ರೂಪಗಳನ್ನು ಹೇಳ್ತಾ ಇವೆ ಇತ್ಯರ್ಥ. ತದ್ವ್ಯಾಚಷ್ಟೆ ದಶನಾಮಾನಿ ಇತಿ, ಅದನ್ನು ವಿವರಿಸ್ತಾರೆ. ಹತ್ತು ನಾಮಗಳು ದಶೈವ ನಾಮಾನಿ ಇತ್ಯನ್ವಯ ತತ್ತಲ್ಲಕ್ಷಣಾನಾಂ ದಶಭಿರೇವ ನಾಮಭಿರ್ವಕ್ತು ಶಕ್ಯತ್ವಾದಿತಿ ಭಾವ. ಈ ಹತ್ತು ನಾಮಗಳಿಂದ ಎಲ್ಲ ರೂಪಗಳ ಲಕ್ಷಣಗಳನ್ನು ಕೂಡ ಹೇಳೋದಕ್ಕೆ ಬರುತ್ತೆ. ತತಶ್ಚ ಕಿಮಿತ್ಯತ ಉಚ್ಯತೆ ತಾನಿ ದಶ ತತ್ ಸರ್ವಮಿತಿ. ತತ್ ತಸ್ಮಾತ್ ಮತ್ಸ್ಯಾದಿ ನಾಮಾರ್ಥಾನಾಂ ರೂಪಾಣಾಂ ಅನಂತತ್ವಾತ್ ತದ್ವ್ಯಾಖ್ಯಾನಭೂತಾನಿ ಸಾಮಭಕ್ತೀನಾಂ ಪಂಚಕಂ ಶತ್ರಪಂಚಕಂಚ ಇತ್ಯೇತಾನಿ ದಶ. ಈಗ ಸಾಮಭಕ್ತ ಸಾಮಭಕ್ತೀನಾಂ ಅಂದರೆ ಸಾಮ ಮತ್ತೆ ಒಂದು ಮತ್ಸ್ಯಾದಿ ಐದು, ನಾರಾಯಣಾದಿ ಐದು, ಪ್ರಸ್ತಾವಾದಿ ನಿಧನ ಅಂತ ಐದು ಸಾಮಗಳು. ತಸ್ಯ ವಿಷ್ಣೋ ಸರ್ವಂ ರೂಪಜಾತಂ ಭಕ್ತಿ ಇತಿ ಶೇಷ ಇತ್ಯಭಿಪ್ರೇತ್ಯ ವ್ಯಾಚಷ್ಟೇ ಪಂಚಕಮಿತಿ. ಅದರ ಮುಂದಿನ ವಿವರಣೆ ದಶೇತಿ ಸರ್ವನಾಮಯಿ ತತ್ ಪ್ರಥಿತಂ. ಅದಕ್ಕೆ ಆಚಾರ್ಯರಿಗೆ ದಶ ಪ್ರಮತಿ ಅಂತ ಕರೆದಾಗ ದಶ ಅಂದರೆ ಸರ್ವ, ಪ್ರಮತಿ ಅಂದರೆ ಜ್ಞಾನ, ಸರ್ವಜ್ಞರು ಪೂರ್ಣಪ್ರಜ್ಞರು ಅಂತ ಅರ್ಥ ಬಂತು. ದಶೇತಿ ಸರ್ವನಾಮಯಿ ತತ್ ಪ್ರಥಿತಂ ಮುಖ್ಯತಃ ಶ್ರುತೌ. ಹೀಗೆ ಶ್ರುತಿಯಲ್ಲಿ ದಶ ಅಂತಕ್ಕಂಥ ಹೆಸರು ಸರ್ವ ಅನ್ನರ್ಥದಲ್ಲಿ ರೂಢಿ ಬಂದಿದೆ. ಶಂ ರೂಪಂ ಭಗವಂತಂ ಯತ್ ದದ್ಯಾತ್ ವ್ಯಕ್ತಿಯ ಸಮಸ್ತಶಃ ದ ಶ ಅಂತಿದೆ. ದ ಶ ದ ಒಂದು ಶ ಒಂದು ದ ಅಂದರೆ ದದಾತಿ, ಶಂ ಅಂದರೆ ಸುಖಂ, ಶಂ ದದಾತಿ ಇತಿ ದಶಂ ಮತ್ತೆ ಮಾಡಿದರು. ಶಂ ದದಾತಿ ಶಂ ರೂಪಂ ಭಗವಂತಂ ಯತ್ ದದ್ಯಾತ್, ಶಂ ರೂಪಂ ಆನಂದ ರೂಪನಾದ ಪರಮಾತ್ಮನನ್ನು ಯತ್ ದದ್ಯಾತ್. ದದ್ಯಾತ್ ಅಂದ್ರೇನು? ಅಭಿವ್ಯಕ್ತಿ ಮಾಡಿಕೊಡೋದ್ರಿಂದಾಗಿನೇ. ದಶೇತಿ ಅಮಿತ ನಾಮ್ನಾಂ ತದಾಖ್ಯಾ ರೂಪೇಶು ಶಂ ದದೇಹಿ, ಶಂ ದದೇಹಿ ಈಗ ಆನಂದ ಕೊಡ್ತಕ್ಕಂಥ ಪರಮಾತ್ಮನ ರೂಪಗಳಾಗಿರೋದ್ರಿಂದಾಗಿನೇ ಅದಕ್ಕೆ ದಶ ದಶ ಅಂತ ಹೆಸರಿದೆ. ಸರ್ವನಾಮಾರ್ಥವಚನಾತ್ ಪಂಚಕದ್ವಿತಯಸ್ಯ ಚ, ಈಗ ಪಂಚಕದ್ವಿತಯ ಅಂದರೆ ಹತ್ತು, ಹತ್ತು ಅನ್ನೋದು ಸರ್ವನಾಮಗಳನ್ನು ತಿಳಿಸ್ತಕ್ಕಂಥ ಒಂದು ಪೂರ್ಣಾಂಕವಾಗಿದೆ. ಅಭೂದ್ದಶೇತಿ ವೈ ನಾಮ ತಸ್ಮಾದೇ ತದ್ದಶಾಖಿಲಂ, ಈ ಅರ್ಥದಲ್ಲಿ ದಶ ಅನ್ನ ಪದ ನಿಷ್ಪನ್ನವಾಗಿರೋದೇ ಹಾಗೆ. ದಶ ಅನ್ನ ಪದ ಶಂ ದದೇಹೇ ದಶ ಅಂತ ಬಂದಿರೋದ್ರಿಂದ ಆನಂದ ರೂಪನಾದ ಪರಮಾತ್ಮನನ್ನು ನಮಗೆ ತಿಳಿಸಿಕೊಡೋದ್ರಿಂದಾಗಿನೇ ದಶ ಅನ್ನೋ ಶಬ್ದ ಹೊರಟಿದೆ. ದಶೈವ ಮೂಲ ಸಂಖ್ಯಾಚ ತದ್ವಿಭೇದಾಶ್ಚತಾದಯ, ಮೂಲ ಸಂಖ್ಯಾ ಅಂಬುದು ದಶ, ನೂರು ಸಾವಿರ ಎಲ್ಲ ಮಲ್ಟಿಪಲ್ಸ್ ಆಫ್ ಏನವೋ ಟೆನ್, ಆದ್ದರಿಂದ ದಶ ಅಂತ ಹೇಳಿದರೆ ಎಲ್ಲದೂ ಬಂದೋಯ್ತು. ಆ ದಶ ಬೇರೆ ಈ ದಶ ಬೇರೆ, ಅದು ಇದ್ರ ದಶ ಜಾತಕದ ದಶ, ಅದು ದಶಮಾನ ಹಾಗೆಲ್ಲ ಕರೀತಿರ್ತ ಅಂದರೆ ಒಳ್ಳೆಯ ಸುಖ ಪಡ್ತಕ್ಕಂಥ ಕಾಲ ಅಂತ ಅಷ್ಟೇ ಅರ್ಥ. ವೃಕ್ಷಸಹಸ್ರಮಿದಂ ತಸ್ಮಾತ್ ಅನಂತ ಗುಣಮಚ್ಯುತಂ ಅನಂತ ಶಕ್ತಿ ಮಮಿತಂ ರೂಪನಾಮಾನಮೇವ ಚ ವಕ್ತಿ, ಇಷ್ಟೆಲ್ಲ ಹೇಳಿದ್ರಿಂದ ವೃಕ್ಷಸಹಸ್ರಮಿದಂ ಬೃಹತಿ ಸಹಸ್ರದ ಸಾವಿರ ವೃಕ್ಷಗಳು ಅನಂತ ಗುಣಮಚ್ಯುತಂ ಅನಂತ ಗುಣನಾದ ಪರಮಾತ್ಮನನ್ನು ಅನಂತ ಶಕ್ತಿಂ ಅನಂತ ಶಕ್ತಿ ಅಂತ ಹೇಳಿ ಅಮಿತ ರೂಪನಾಮಾನಂ ಅಮಿತ ರೂಪ ಅಮಿತ ನಾಮಗಳನ್ನು ಹೊಂದಿದವನು ಅಂತ ತಿಳಿಸ್ಕೊಡ್ತಾ ಇದೆ. ಇಷ್ಟು ಬೃಹತಿ ಸಹಸ್ರದ ವಿಶೇಷವಾದ ಮಹಿಮೆ ಐತರೇಯ ಭಾಷ್ಯದ ಮುಖ್ಯವಾದ ಭಾಗ ಅದು. ನಾನು ಯದುಕ್ತಂ ದಶನಾಮ್ನಾಂ ಅನಂತ ರೂಪಾಭಿಧಾಯಕತ್ವಂ ತದೇವ ಕುತಃ ಇತ್ಯತೋ ಅನಂತೆ ಮುಖ್ಯ ದಶ ಶಬ್ದಸ್ಯ ನಾಮಸು ಪ್ರಯೋಗಾನ್ಯಥಾನುಪತ್ತೇರೇವೇತಿ ವಕ್ತುಂ, ಹೀಗೆ ದಶನಾಮಗಳು ಅನಂತ ರೂಪಾಭಿಧಾಯದ ಹೇಗೆ ಎಂಬುದನ್ನು ದಶ ಎಂಬ ಶಬ್ದದಲ್ಲೇ ಇದೆ ಅಂತ ತೋರ್ಸಕ್ಕೆ ಹೊರಟಿದ್ದಾರೆ. ದಶಶಬ್ದಸ್ಯ ಅನಂತಾರ್ಥಕತ್ವಂ ತಾವದುಚ್ಯತೆ ದಶೇತಿ ವೈ ಸರ್ವಮಿತಿ, ದಶೇತಿ ವೈ ಸರ್ವಂ ಅಂತ ಶ್ರುತಿ ಹೇಳ್ತಾ ಇದೆ. ದಶೇತಿ ಸರ್ವ ತದ್ವ್ಯಾಚಷ್ಟೇ ಸರ್ವನಾಮೇತಿ, ಸರ್ವನಾಮ ಅಂದರೆ ಸರ್ವ, ಸರ್ವನಾಮ ಅಂದರೆ ಈ ಸರ್ವನಾಮ ಅಲ್ಲ, ಪ್ರಣವನ್ನು ಬರ್ತದಲ್ಲ ಮತ್ತೆ, ಎಲ್ಲ ಸರ್ವವಾಚಿ ಅಂತ ಅರ್ಥ. ನ ಕೇವಲಂ ಅನಂತೇ ರೂಢ ದಶಶಬ್ದಸ್ಯ ವಕ್ಷವಾಣ ದಿಶಾ ನಾಮಸು ಪ್ರಯೋಗ ಅನ್ಯಥಾನುಪತ್ಯ ಪಂಚಕದ್ವಿತಯಸ್ಯ ಅನಂತ ರೂಪ ಪ್ರತಿಪಾದಕತ್ವಂ ಕಿಂತು ದಶಶಬ್ದಸ್ಯ ಯೋಗಾರ್ಥೈರ್ವಿಚ ಯೋಗಾರ್ಥ ವಿಚಾರೇಪಿ ತಜ್ಞಾಯತೆ ಇತ್ಯುಚ್ಯತೆ ತಾನಿ ದಶ ದಶ ಇತಿ. ದಶ ಅನಂತ ಶಬ್ದಕ್ಕೆ, ದಶಶಬ್ದಕ್ಕೆ ಅನಂತ ಅಂತೇಳಿ ಅರ್ಥ ಇದೆ ಅಷ್ಟೇ ಅಲ್ಲ, ಅರ್ಥ ವಿವರಣೆ ಪದದಲ್ಲೇ ಇದೆ ಅಂತ ಹೇಳೋದಕ್ಕೋಸ್ಕರ ದಶ 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 ಅಂಥೇಳಿ ಸಾವಿರಾಗದನ್ನು ತೋರಿಸಿದರು. ದಶೇತಿ ದದಾತಿ ವ್ಯಕ್ತೀಕುರುವಂತೆ ಶಂ ರೂಪಂ ಸರ್ವಂ ಭಗವದ್ ರೂಪ ಜಾತಂ, ಪರಮಾತ್ಮನ ಸಕಲ ರೂಪಗಳನ್ನು ತಿಳಿಸಿಕೊಡೋದ್ರಿಂದನೇ ದಶ ಅನ್ನೋ ಪದ ಬಂದಿದೆ. ಹೇತೋ ತಾನಿ ಮತ್ಸ್ಯಾದಿ ನಾಮಾನಿ ದಶೇತಿ ವೈ ಪ್ರಸಿದ್ಧಾನಿ ಇತ್ಯರ್ಥ. ಈಗ ದಶಾವತಾರದ ವೈಶಿಷ್ಟ್ಯವನ್ನು ಹೇಳಿದರು ಆಚಾರ್ಯರು. ದಶ ದಶ ಅಂತ ಹೇಳಿ ಹೇಳಬೇಕಾದ್ರೆ ಯಾಕೆ ಗುಂಪು ಮಾಡಿದ್ರು ಅಂಬುದಕ್ಕೆ ಅರ್ಥ ಇದೆ. ದಶನೇ ಯಾಕೆ ಮಾಡಬೇಕಾಗಿತ್ತು ಅನ್ನೋದಕ್ಕೆ ಇದು ಒಳ್ಳೆ ಕಾರಣ ಇತ್ತು. ಇಪ್ಪತ್ನಾಲ್ಕು ರೂಪಾಯಿ ಎಷ್ಟೋ ಹೇಳ್ತಾರೆ, ಹೊತ್ತಕ್ಕೆ ಹೊತ್ಕೊಳ್ಳಕ್ಕೆ ಏನು ಕಾರಣ ಅಂದರೆ ವಿಶೇಷ ಅರ್ಥ ಇರೋದಕ್ಕೆ ಹಾಗೆ ಮಾಡಿದ್ದಾರೆ. ಶಂ ರೂಪಂ ಇತಿ ಯತ್ ಯಸ್ಮಾತ್ ಶಂ ರೂಪಂ ಸಮಸ್ತಶ ಅನಂತ ಸಂಖ್ಯಾಕಂ ಭಗವಂತಂ ವ್ಯಕ್ತ್ಯಾ ದದ್ಯಾತ್ ವ್ಯಕ್ತಿರೂಪೇಣ ದದ್ಯಾತ್ ಪ್ರಕೃತ್ಯಾಚಾರು ರೀತಿವತ್. ಪ್ರಕೃತ್ಯಾಚಾರು ಅನ್ನೋ ಪದ ಹೇಗೋ ಸ್ವಾಭಾವಿಕವಾಗಿಯೇ ಮನೋಹರ ಎಂಬ ಅರ್ಥ ಬರೋ ಹಾಗೆ ಸಹಜವಾಗಿ ಪರಮಾತ್ಮನ ಹೆಸರುಗಳನ್ನು ರೂಪಗಳನ್ನು ತಿಳಿಸಿಕೊಡೋದ್ರಿಂದ ಅರ್ಥ ಬಂದಿದೆ. ತತ್ ತಸ್ಮಾತ್ ಅಮಿತ ನಾಮ್ನಾಂ ಅಮಿತಾರ್ಥ ಪ್ರತಿಪಾದಕಾನಾಂ ಮತ್ಸ್ಯಾದಿ ನಾಮ್ನಾಂ ದಶೇತಿ ಆಖ್ಯಾ ಇತ್ಯರ್ಥ. ಈಗ ಅಮಿತನಾಮ ಪ್ರತಿಪಾದಕವಾದ ಮತ್ಸ್ಯಾದಿ ನಾಮಗಳಿಗೆ ಅರ್ಥ ಇದೆ. ನಾನು ಏವಂ ಮತ್ಸ್ಯಾದಿ ನಾಮ್ನಾಂ ಅನಂತರೂಪ ಪ್ರತಿಪಾದಕತ್ವೇ ಮತ್ಸ್ಯಾದಿ ನಾಮ ಪ್ರತಿಪಾದ್ಯಾನಿ ದಶರೂಪಾಣಿ ಇತಿ ಪ್ರಸಿದ್ಧಿ ವಿರೋಧ ಇತಿ ಚೇತ್ ತತ್ರಾಪಿ ದಶಶಬ್ದಸ್ಯ ಅನಂತೇ ರೂಢತ್ವಾದಿತಿ ಪರಿಹಾರೇ ಸ್ಥಿತೇಪಿ ದಶಶಬ್ದಸ್ಯ ಅನಂತೇಷು ರೂಪೇಷು ಯೋಗಶ್ಚ ಉಚ್ಯತೆ ತಾನೆ ದಶ ದಶೇತಿ ವೈ ಸರ್ವಮಿತಿ. ದಶ ಎಂಬುದು ಶಾಸ್ತ್ರದ ರೂಢಿಯಲ್ಲೇ ಅನಂತ ಅಂತ ಅರ್ಥ ಕೊಡುತ್ತೆ, ಜೊತೆಗೆ ಯೋಗ ರೀತಿಯಲ್ಲಿ ಅರ್ಥ ಮಾಡಿದ್ರೂ ಬರುತ್ತೆ ಅಂತ ಹೇಳ್ತಾರೆ. ರೂಢಾರ್ಥನೂ ಹಾಗೆ ಇದೆ, ಯೌಗಿಕಾರ್ಥನೂ ಹಾಗೆ ಇದೆ ಅಂತೇಳಿ ಬಿಡಿಸಿ ತೋರಿಸಿದರು. ರೂಢಾರ್ಥ ಅಂದ್ರೇನೋ ಆ ಪದಕ್ಕೆ ಅರ್ಥ ಅಂತ ಆಗ್ಬಿಟ್ರೆ ರೂಢಾರ್ಥ ರೂಢಿ ಬಂದೋಗ್ಬಿಟ್ಟಿದೆ. ಈ ಪಂಕಜ ಅಂತ ಹೇಳಿದರೆ ಅನೇಕ ಅರ್ಥ ಆದರೂ ಕಮಲ ಅಂತ ರೂಢಿಯಲ್ಲಿ ಅರ್ಥ, ಗೊತ್ತಾಯ್ತಾ. ಯೋಗಾರ್ಥ ಅಂದರೆ ಶಬ್ದಶ ಬಿಡಿಸಿದಾಗ ಅರ್ಥ ಬಂದರೆ ಯೋಗಿಕ ಅರ್ಥ ಅಂತ ಕರೀತ. ಶಬ್ದತ ಬಿಡಿಸಿದಾಗ ಬಂದರೆ ಪಂಕಜ, ಅದು ಕಮಲ. ಬಿಡಿಸಿದ ಪಂಕಾತ್ ಜಾಯತೆ, ಕೆಸರಲ್ಲಿ ಹುಟ್ಟುತ್ತೆ. ಆ ಅರ್ಥದಲ್ಲೂ ಸರಿ ಹೋಯಿತು. ಯೋಗಾರ್ಥನೂ ಇದೆ, ಅದು ರೂಢಿ ಅರ್ಥನೂ ಇದೆ. ಅದೇ ರೀತಿ ದಶ ಶಬ್ದಕ್ಕೆ ಸರ್ವ ಅನ್ನೋ ಅರ್ಥ ರೂಢಿಯಲ್ಲೂ ಇದೆ, ಯೋಗಿಕದಲ್ಲೂ ಬಂದಿದೆ ಅಂತ ಹೇಳಿ ದಶ 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 ಅಂಥೇಳಿ ಸರ್ವ ಅಂತ ಅರ್ಥವನ್ನು ತೋರಿಸಿದರು. ಸರ್ವಂ ಅನಂತಾನಿ ತಾನಿ ರೂಪಾಣಿ ದಶೇತಿ ದದಾತಿ ಶಂ ಸೋಪಾಸಕಾನಾಮಿತಿ ಹೇತೋ ದಶ ಇತ್ಯು ಉಕ್ತಾನಿ ಇತ್ಯರ್ಥ. ತದ್ವ್ಯಾಚಷ್ಟೆ ಹತ್ತು ಅನಂತ ರೂಪಗಳ ಉಪಾಸನೆಯ ಫಲವನ್ನು ಹತ್ತು ರೂಪಗಳು ಕೊಡೋದರಿಂದ ದಶಕ್ಕೆ ಹತ್ತು ಸರ್ವ ಅಂತ ಅರ್ಥ ಇದೆ. ತದಾಖ್ಯ ರೂಪೇಶು ಶಂ ತದೇ ರೀತಿ. ತದಾಖ್ಯ ಅಂದರೆ ಹೆಸರು, ದಶ ಅನ್ನ ಹೆಸರು. ಯತ್ ಪ್ರಾಕ್ ಮತ್ಸ್ಯಾದಿ ಮತ್ಸ್ಯಾದಿ ದಶ ನಾಮ್ನಾಂ ಅನಂತರೂಪ ಪ್ರತಿಪಾದಕತ್ವಂ ಅನ್ಯಥಾ ಅನುಪಪತ್ಯ. ಆ ರೀತಿ ದಶಾವತಾರ ಸ್ತೋತ್ರ ಫಸ್ಟ್ ಮಾಡಿದ್ದ ಆಚಾರ್ಯರು ಮಚ್ಚಕ ರೂಪ ಲಯೋದ ಶುರು ಮಾಡಿದರು. ಅನಂತರ ಎಷ್ಟೋ ದಶಾವತಾರ ಸ್ತೋತ್ರಗಳು ಬಂದವು. ಆಚಾರ್ಯ ದಶಾವತಾರ ಸ್ತೋತ್ರ ಯಾತಕ್ಕೆ ಬರೆದರು ಅಂತ ಕಾರಣ ಇಲ್ಲಿ ಬರೀತಾರೆ. ದ್ವಾದ ಸ್ತೋತ್ರದಲ್ಲಿ ಯಾವ ಸೇರಿಕೊಂಡಿದೆ, ದಶಾವತಾರ ಸ್ತೋತ್ರ ಇದೆ. ಕಾರಣ ಇದನ್ನೋದಾಗ ಕಾರಣ ಗೊತ್ತಾಗುತ್ತೆ ಯಾಕೆ ಅದನ್ನು ಮಾಡಿದರು ಅಂತ ಹೇಳೋದಕ್ಕೆ. ತದಾಖ್ಯ ದಶೇತ್ಯಾಖ್ಯ ಯತ್ ಪ್ರಾಕ್ ಮತ್ಸ್ಯಾದಿ ದಶನಾಮ್ನಾಂ ಅದಾಯಿತು. ತಾನೇ ದಶ ದಶೇತಿ ವೈ ಸರ್ವವಿಧಿ ಯಸ್ಮಾತ್ ತಾನೇ ಮತ್ಸ್ಯಾದಿ ದಶನಾಮಾನಿ ಸರ್ವಂ ಸರ್ವರೂಪಾಭಿಧಾಯಿನಿ ಅತಏವ ಅನಂತೆ ರೂಢೇನ ದಶೇತಿ ಶಬ್ದೇನ ಉಚ್ಯತೆ. ಈ ರೀತಿಯಲ್ಲಿ ಯೌಗಿಕಾರ್ಥ ಹೊಂದಿರೋದ್ರಿಂದನೇ ರೂಢಾರ್ಥನೂ ಬಂದಿದೆ. ಅನ್ಯಥಾ ಪಂಚಕದ್ಯುತೆಯೇ ಅನಂತೆ ರೂಢ ದಶ ಶಬ್ದಸ್ಯ ಪ್ರಯೋಗ ಅಸಂಭವ. ಇಲ್ಲದೆ ಹೋಗಿದ್ರೆ ಸಾಮಾನ್ಯವಾಗಿ ಹತ್ತು ಅನ್ನೋ ಪದ ಪಂಚಕದ್ಯುತೆ ಅಂದರೆ ಹತ್ತು, ಹತ್ತು ಅನ್ನೋ ಶಬ್ದ ಹತ್ತು ದಶಕದಲ್ಲಿ ರೂಢ ಅನಂತದಲ್ಲಿ ರೂಢವಾಗಿರೋದ್ರಿಂದಲೇ ಜನ ಹಾಗೆ ರೂಢಿಯಲ್ಲಿ ಬಂದಿರೋದಕ್ಕೆ ಅದೇ ಕಾರಣ. ತಥಾಚ ತದನ್ಯಥಾನುಪಪತ್ಯ ಅರ್ಥಾನಂತೇನ ಅನಂತಾರ್ಥಕ ದಶಶಬ್ದವಾಚ್ಯತ್ವಂ ವಕ್ತವ್ಯಮಿತಿ ಭಾವ. ಆದ್ದರಿಂದ ತದನ್ಯಥಾನುಪಪತ್ಯ ಅದರಲ್ಲಿ ನಮ್ಮ ನೇರ್ ಬಂತು ಹಂಡ್ರೆಡ್ ಎಲ್ಲ ಲೆಕ್ಕ ಹಾಕ್ಬೇಕಾದ್ರೆ ಪರ್ಸೆಂಟೇಜ್ ಲೆಕ್ಕ ಹಾಕೋದು, ಇಲ್ಲದ್ರೆ ಔಟ್ ಆಫ್ ಟೆನ್ ಹೇಳೋದು. ಅವೆಲ್ಲ ರೂಢಿಯಲ್ಲಿ ಯಾತಕ್ಕೆ ಬಂದರೆ ಉದಾಹರಣೆ ಎಷ್ಟು ಬಂತು ಈಗ, ಹತ್ತಕ್ಕೆ ಒಂಬತ್ತು ಅಂದ್ಬಿಟ್ರು, ತೊಂಬತ್ತು ಒಂಬೈನೂರು ಎಷ್ಟು ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದಲ್ಲ. ಹತ್ತಕ್ಕೆ ಒಂಬತ್ತು ಅಂತ ಹೇಳಿದರೆ ಹತ್ತನ್ನು ಮಲ್ಟಿಪ್ಲೈ ಮಾಡ್ತಾ ಒಂಬತ್ತು ಕೂಡ ಏನಾಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ನಾವು ಯಾಕೆ ಆರ್ಯ ಅಂತ ಹೇಳೋದಿಲ್ಲ ಅಂತ ಕೇಳಿದರೆ ಆರ್ಯ ದೊಡ್ಡದಾಗ್ಬಿಡಿ ಅಂತ ಹೇಳಿದರೆ ಚಿಕ್ಕದಾಗ ಹೇಳಿಬಿಟ್ರೆ ಸಾಕು, ನೂರಕ್ಕೆ ಎಷ್ಟಪ್ಪ ಅಪ್ಪ ಎಷ್ಟು ಪರ್ಸೆಂಟ್ ಅಂತ ಕೇಳಿಬಿಡ್ತಾನೆ ಅಷ್ಟೇ. ಆ ಪರ್ಸೆಂಟ್ ಲೆಕ್ಕಕ್ಕೆ ತೊಗೊಂಡ್ರೆ ಹತ್ತಕ್ಕೆ ಎಷ್ಟು ಇನ್ನೂ ಸುಲಭ ಏನು ಮಾಡಬೇಕಾಗ, ಹತ್ತಕ್ಕೆ ಹಾಕಿಬಿಟ್ರೆ ಸಾಕು. ತಡೀತಾ ಈ ರೀತಿ ಕ್ಲಾಸ್ ಪರೀಕ್ಷೆಯಲ್ಲಿ ಮಾರ್ಕ್ಸ್ಕೊಡ್ಬೇಕಾದ್ರೂ ಕೂಡ ಯಾವುದೇ ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದಾರೆ, ಈ ನೂರು ಹತ್ತನ್ನು ಮಾಡ್ಕೊಂಡಿದ್ದಾರೆ. ಸೆಷನ್ಸಲ್ಲಿ ಮಾರ್ಕ್ಸ್ ಎಲ್ಲ ಹತ್ತಕ್ಕೆ ಕೊಡೋದು, ಆ ನೂರಕ್ಕೆ ಕೊಡೋದು, ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಈ ಬ್ಯಾಕ್ಗ್ರೌಂಡ್ ಇದೆ ಅದಕ್ಕೆ, ಈ ಬ್ಯಾಕ್ಗ್ರೌಂಡ್ ಮರ್ತೋಗ್ಬಿಟ್ಟಿದೆ ಜನಗಳಿಗೆ ಯಾತಕ್ಕೆ ಹಾಗೆ ಮಾಡ್ತಾರೆ ಅಂತೇಳಿ. ಅದನ್ನು ಹೇಳ್ತಾರೆ ಹತ್ತಕ್ಕೆ ಆ ಶಕ್ತಿ ಇದೆ, ನೂರು ಹತ್ತಕ್ಕೆಲ್ಲ ಶತ ಆಮೇಲೆ ಪರ್ಸೆಂಟೇಜ್ಗೆ ಅರ್ಥ ಇದೆ, ಹತ್ತಕ್ಕೂ ಅರ್ಥ ಆಗಿದೆ. ತಾರಿ ದಶ ದಶೇತಿ ವೈ ಸರ್ವಮಿತಿ ಯಸ್ಮಾತ್ ತಾನಿ ಮತ್ಸ್ಯಾದಿ ದಶ ನಾಮಾನಿ ಸರ್ವಂ ಸರ್ವ ರೂಪಾಭಿಧಾಯಿನಿ ಅತಃ. ಈಗ ಸರ್ವನಾಮಾರ್ಥೇತಿ ಪಂಚಕದ್ವಿತಯಸ್ಯಾಪಿ ಸರ್ವನಾಮಾರ್ಥ ಭಗವತ್ ಪ್ರತಿಪಾದಕತ್ವಾದೇವ ಅಮಿತೇ ರೂಢಂ ದಶೇತಿ ನಾಮ ಅಭೂತ್ ಅನ್ಯಥಾ ತನ್ನ ಸ್ಯಾದಿತ್ಯರ್ಥ ಏವಂ ಅರ್ಥಾಪತ್ಯ ಯೋಗೇನ ಚ. ಈಗ ಅರ್ಥಾಪತ್ತಿ ರೂಢ್ಯರ್ಥ ಯೋಗಿಕಾರ್ಥ ಇಷ್ಟೆಲ್ಲ ತಿಳಿಸಿ ದಶ ಅಂಬುದು ಸರ್ವ ಅಂತ ಅರ್ಥ ಹೇಳಿದರು. ದಶನಾಮ್ನಾಂ ಅನಂತರೂಪಾಭಿದಾಯಕತ್ವ ಉಕ್ತ ಉಪಸಂಹೃತಂ ದಶೇತಿ ವೈ ಸರ್ವಮಿತಿ. ಹೀಗೆ ದಶ ಅಂಬುದಕ್ಕೆ ಸರ್ವ ಅಂತ ಅರ್ಥ ಹೇಳಿದರು. ಇತ್ಯುಕ್ತ ಪ್ರಕಾರೇಣ ದಶನಾಮಾನಿ ಸರ್ವಮಖಿಲಂ ವಕ್ತಿ ಇತ್ಯರ್ಥ ತದ್ವ್ಯಾಚಷ್ಟೇ ತಸ್ಮಾದಿತಿ. ಅದರ ವಿವರಣೆ ತಸ್ಮಾತ್ ಅಂಥೇಳಿ ಯದ್ವಾ ಅಷ್ಟೇವಂ ದಶನಾಮ್ನಾಂ ಸರ್ವರೂಪಾಭಿದಾಯಕತ್ವ. ಹೀಗೆ ಹತ್ತು ರೂಪಗಳೇ ವೆಚ್ಚಾದಿ ಹತ್ತು ನಾಮಗಳು ಪರಮಾತ್ಮನ ಸರ್ವರೂಪಗಳನ್ನು ಹೇಳ್ತಕ್ಕಂಥವು ಅಂತ ಒಪ್ಪೋಣ. ತತಶ್ಚ ಪಂಚಭೇದ ವಿಭಿನ್ನ ಶಸ್ತ್ರಸ್ಯ ತದಾರೂಢ ಸಾಮಭಕ್ತಿ ಪಂಚಕಸ್ಯ ಚ ಕ್ರಿಯಾ ಕಿಮಾಯಾತಮಿತ್ಯತಃ ಉಪಸಂಹ್ರಿಯತೆ ದಶೇತಿ ವೈ ಸರ್ವಮಿ. ಇದರಿಂದ ಪಂಚ ಪ್ರಭೇದ ಹೊಂದಿರತಕ್ಕಂಥ ಸಾಮಗಳು ಮತ್ತು ಅನಿರುದ್ಧಾದಿ ರೂಪಗಳು ಅವಕ್ಕೇನು ಸಂಬಂಧ ಅಂದರೆ ಯಸ್ಮಾದೇವಂ ಅನಂತರೂಪ ಪ್ರತಿಪಾದಕಾನಾಂ ಮತ್ಸ್ಯಾದಿನಾಂನಾಂ ಶಸ್ತ್ರ ಸಭಾಭಕ್ತೀನಾಂ ಚ ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಇತಿ ತಸ್ಮಾತ್ ದಶ ಶಸ್ತ್ರ ಪಂಚಕಂ ಭಕ್ತಿ ಪಂಚಕಂಚ ಇತ್ಯೇತದ್ದಶ ಸರ್ವಂ ಅಖಿಲ ರೂಪ ಸ್ತಾವಕ ವಿತ್ಯರ್ಥ. ಇದರಿಂದಾಗಿಯೇ ಈ ಪಂಚಸಾಮಗಳು, ಪಂಚರೂಪಗಳು, ದಶಾವತಾರದ ಎರಡು ಭಾಗಗಳು ಎಲ್ಲವೂ ಪರಮಾತ್ಮನ ಹೇಳೋದ್ರಿಂದ ಬೃಹತಿ ಸಹಸ್ರಕ್ಕೆ ಮಹತ್ವ ಬರೋದಕ್ಕೆ ಕಾರಣ ಅಂತ ಅರ್ಥ. ತದ್ವ್ಯಾಚಷ್ಟೇ ತಸ್ಮಾದೇ ತದ್ ದಶಾ ಅಖಿಲಂ ಇತಿ. ದಶಾ ಅಂದರೆ ಅಖಿಲ ಅಂತ ಅರ್ಥ. ಏವಂ ವೈದಿಕ ಪ್ರಯೋಗ ಅವಗತ ರೂಢ್ಯ ಶಂ ದದಾತೀತಿ ಯೋಗೇನ ಚ ದಶಶಬ್ದಶ್ಚ ಸರ್ವವಾಚಿತ್ವ ಮುಕ್ತಂ. ವೈದಿಕ ಪ್ರಯೋಗ ಅವಗತ, ವೈದಿಕ ಪ್ರಯೋಗವನ್ನು ಯಾರು ತಿಳ್ಕೊಂಡಿರ್ತಾರೆ ಅವರಿದೆಲ್ಲ ಅರ್ಥ ಆಗುತ್ತೆ. ವೈದಿಕ ಪ್ರಯೋಗ ಅಂದರೆ ಪರಿಭಾಷೆ, ಆಯಾ ಪರಿಭಾಷೆಯಲ್ಲಿ ಹೇಗೆ ಹೇಳ್ತಾರೆ ಅದು ಗೊತ್ತಿರಬೇಕು. ಇದಾನೀಂ ಲೋಕರೂಢ್ಯ ದಶಶಬ್ದಶ್ಚ ಪಂಚಕದ್ವಿತಯ ಪರತ್ವಂ ಅಂಗೀಕೃತ್ಯಾಪಿ ಸರ್ವೋಪಸ್ಥಾಪಕತ್ವ ಮುಚ್ಚತೆ ಏತಾವತಿ ಹಿ ಸಂಖ್ಯಾ ಇತಿ. ಹೀಗೆ ಶತಾದಿಲಕ್ಷಣ ಸರ್ವಾಪಿ ಸಂಖ್ಯಾ ಏತಾವತಿ ದಶಸಂಖ್ಯಾ ಮೂಲಿಕಾ. ನೂರು ಮೊದಲಾದ ಎಲ್ಲ ಶಬ್ದಗಳು ಕೂಡ ದಶಶಬ್ದದಿಂದ ಮೂಲ ಮಾಡಿಕೊಂಡೇ ಬಂದಿರೋದು. ತತ್ ಪ್ರಭೇದ ರೂಪಾಹ, ಅದು ಪ್ರಭೇದ ರೂಪವಾಗಿ ನೂರನ್ನು ಬರಿಬೇಕಾದ್ರೆ ಹತ್ತು ಇಂಟು ಹತ್ತು ಬರೆದಾಯ್ತು, ಸಾವಿರ ಬರಿಬೇಕಾದ್ರೆ ಹತ್ತು ಇಂಟು ಹತ್ತು ಇಂಟು ಹತ್ತು ಬರೆದಾಯ್ತು. ಇನ್ ಟರ್ಮ್ಸ್ ಆಫ್ ಟೆನ್ ಏನು ಹೇಳ್ಬೋದು ನಾವೀಗ, ನೂರು ಸಾವಿರ ಲಕ್ಷ ಅನಂತ ಎಷ್ಟು ಬೇಕಾದ್ರೂ ಕೂಡ ಮಲ್ಟಿಪಲ್ ಟೆನ್ನಲ್ಲಿ ಹೇಳೋದ್ರಿಂದ ಟೆನ್ ಎಂಬುದೇ ಮೂಲ ನಪ್ಪು, ಮೂಲ ಸಂಖ್ಯಾ, ಮೂಲ ಸಂಖ್ಯಾ ಇಟ್ಕೊಂಡೇ ಹೊಟ್ಟಿದ್ದಾರೆ. ಯಸ್ಮಾತ್ ತಸ್ಮಾತ್ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಜನಗಳ ಅಭ್ಯಾಸ ಹೋಗಿಬಿಟ್ಟು ಹತ್ತು ಕೊನೆ ಸೊನ್ನೆ ಇದ್ದುಬಿಟ್ರೆ ತಪ್ಪು ಅಂಥೇಳಿ ಒಂದು ಒಂದು ಹಾಕೋ ಅಭ್ಯಾಸ ಇಟ್ಕೋತಾರೆ. ಐದು ಸಾವಿರದ ಒಂದು, ಹತ್ತು ಸಾವಿರದ ಒಂದು, ಈಗೆಲ್ಲ ಹೇಳ ಅಭ್ಯಾಸ ಇರುತ್ತೆ. ಆ್ಯಕ್ಚುಲಿ ಸೊನ್ನೆ ಅದು ಕೆಟ್ಟ ಅರ್ಥ ಕೊಡೋದೇ ಇಲ್ಲ, ಅರ್ಥ ಆಯ್ತು ಪೂರ್ಣಾಂಕ. ಆ ಅರ್ಥದಲ್ಲಿ ಸರಿಯಾಗಿ ತಿಳ್ಕೊಂಡ್ರೆ ಗೊಂದಲ ಬರೋದಿಲ್ಲ. ದಶೆ ದಶೆ ತೋ ದಶೆ ಗುಣ ಏನ ಅದೇ ಹೇಳಿದ್ರಲ್ಲ, ಜನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಆ ರೀತಿ ಆಗಬಾರ್ದು ಅಂತ ತಿಳ್ಕೊಂಡು ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಸೊನ್ನೆಯಲ್ಲಿ ಹಾಕಕ್ಕೆ ಕಾರಣ ಇಲ್ಲ, ಸೊನ್ನೆ ಅಂತ ಓದಬಾರ್ದು ಅಂದ್ರೆ ಹತ್ತು ಅಂತ ಓದಬೇಕು, ಅವಾಗ ಪೂರ್ಣಾಂಕವಾಗಿ ಓದಬೇಕೆ ಹೊರತು ಬರೀ ಸೊನ್ನೆ ಅಂದರೆ ಸರಿ ಅದು ತಪ್ಪು ಅಂತ ಹೇಳ್ಬೋದು. ಅದು ಬಿಟ್ಟು ಮುಂದೆ ಹಿಂದೆ ಅಂಕೆ ಇದ್ದಾಗ ಪೂರ್ಣಾಂಕವಾಗೋದಾದ ಆಗುತ್ತೆ ಅಂತ ಸ್ಪಷ್ಟ ವೇದ ಹೇಳ್ತಿರಬೇಕಾದ್ರೆ ಗೊಂದಲ ಮಾಡ್ಕೊಳ್ಳೋ ಕಾರಣ ಇಲ್ಲ. ತತ್ ಸಹಸ್ರಂ ಬಹುಧಾ ಗುಣಿತಂ, ಬಹುಧಾ ಗುಣಿತಂ ಅದು ಗುಣ ಗುಣಾಕಾರ ಮಾತ್ರ ಹೋದರೆ ಲಕ್ಷ ಕೋಟ್ಯಾದಿ ಸರ್ವಸಂಖ್ಯಾತ್ಮಕಂ ಭವತಿ ಇತ್ಯರ್ಥ. ಸರ್ವಸಂಖ್ಯಾಕ ಭಾ ಬಿಟ್ಟೋಗ್ಬಿಟ್ಟಿದೆ, ತತ್ಮಾತ್ಮಕಂ ವತಿ ಆಗಿಬಿಟ್ಟಿದೆ, ಭವತಿ ಇತ್ಯರ್ಥ ಸರ್ವಸಂಖ್ಯಾವಾಗೂ ರೂಪವಾಗಿ ಬರ್ತಾ ಇದೆ. ತದ್ವಾಕ್ಯ ಜಾತಂ ವ್ಯಾಚಷ್ಟೆ ತಸ್ಮಾದಿತಿ. ಯಸ್ಮಾತ್ ದಶೈವ ಮೂಲ ಸಂಖ್ಯಾ ಶತಾದಯಶ್ಚ ತದ್ವಿಭೇದಾಹ. ದಶ ಎಂಬುದು ಮೂಲ ಸಂಖ್ಯಾ, ಶತ ಮೊದಲಾದ ಅದರ ಪ್ರಭೇದಗಳು. ತಸ್ಮಾದ್ ಏತದ್ ಅಖಿಲಂ ಶತಾಧಿಕಂ ದಶ ಇತ್ಯರ್ಥ. ಈ ನೂರು ಮೊದಲಾದ ಎಲ್ಲವನ್ನೂ ಕೂಡ ಇನ್ ಟರ್ಮ್ಸ್ ಆಫ್ ಟೆನ್ ಅಂತ ಹೇಳಕ್ಕೆ ಬರುತ್ತೆ. ಅನೇನೈವ ಸಹಸ್ರಶಬ್ದಸ್ಯ ಅಮಿತವಾಚಿತ್ವಮಿ ಉಪಪಾದಿತಂ ಭವತಿ. ಈಗ ಸಹಸ್ರಶಬ್ದ ಅನ್ನೋದು ಅನಂತಾರ್ಥ ಅರ್ಥವನ್ನು ಹೇಳುತ್ತೆ ಎಂಬುದು ಗೊತ್ತಾಯಿತು. ತದೇತತ್ ಸಹಸ್ರಂ ತಾನಿ ದಶೇತಿ ಪ್ರಕಾರದ್ವಯಾರ್ಥಂ ಉಪಸಂಹರತಿ. ಸಹಸ್ರಮಿತಿ ತಸ್ಮಾತ್ ಅನಂತರೂಪಗುಣ ಶಕ್ತಿವಾಚಕ ಸಹಸ್ರನಾಮ ಮತ್ಸ್ಯಾದಿನಾಮ ವ್ಯಾಖ್ಯಾನ ರೂಪತ್ವಾತ್ ಸಹಸ್ರನಾಮ್ನಾಂ ಅವಿತನಾಮಾರ್ಥ ಪ್ರತಿಪಾದಕತ್ವಾತ್ ಅಮಿತನಾಮಾನ ವಿತ್ಯುಕ್ತ. ಇಷ್ಟಿಂದ ಏನಾಯ್ತು, ಈಗ ಹತ್ತು ಅನ್ನೋ ಹೆಸರೇ ಅನಂತ ಅಂತ ಹೇಳುತ್ತೆ ಅಂದಮೇಲೆ ವಿಷ್ಣು ಸಹಸ್ರನಾಮ ಅನ್ನೋದು ಬೃಹತಿ ಸಹಸ್ರದ ಬೃಹತಿ ಸಹಸ್ರದ ಮೂಲವಾಗಿರೋದ್ರಿಂದ ಅದು ಪರಮಾತ್ಮ ಅನಂತ ರೂಪವನ್ನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಯಾವ ಗೊಂದಲನೂ ಬರೋದಿಲ್ಲ ಅಂಥೇಳಿ ಉಪಸಂಹಾರವನ್ನು ಮಾಡಿದರು. ಶಬ್ದಸ್ತ್ರಯಂ ಚಾತ್ರ ಮುಂದಿನ ಭಾಗ ನಾಳೆ. ಓಂ ಜನ್ಮಾದ್ಯಶ್ಯ ಯಥೋನ್ಮಯಾದಿತರಸ್ಯಾತ್ತೇಷ್ವ ವಿಜ್ಞಸ್ವರಾಟ್ ಬ್ರಹ್ಮಹೃದಾಯ ಆದಿ.